ಉಡುಪಿಯ ಬಳಿಯ ಪಾಜಕ ಕ್ಷೇತ್ರ, ಅಂತಹ ಪಾಜಕ ಕ್ಷೇತ್ರದ ಪರಶುರಾಮ ಕ್ಷೇತ್ರದಲ್ಲಿ ಅವತಾರ ಮಾಡಿದಂತಹ ಶ್ರೀ ವಾಯುದೇವರು ಈ ಮಧ್ವರೂಪದಿಂದ ಮಾಡಿದ ಕಾರ್ಯಗಳು ಅಸಾಧಾರಣವಾದದ್ದು. ಅವರ ಬಾಲಲೀಲೆಗಳೆಲ್ಲ ಅತ್ಯದ್ಭುತವಾದದ್ದು. ಗಮನಾಸನ ಸಂಕಥಾದಿ ಲೀಲಾ ಸ್ಮೃತಿ ಮಾತ್ರೇಣ ಭವಾಪವರ್ಗ ದಾತ್ರೀಹಿ. ನೋಡಿ, ಕೇಳಿಸಲ್ಲ ಅಂತ ಹೇಳ್ತಾರೆ ನೋಡಿ, ಕೇಳಿಸಲ್ಲಂತ. ಅವರ ಗಮನ, ಆಸನ, ಸಂಕಥ ಮೊದಲಾದ ಎಲ್ಲ ಲೀಲೆಗಳು ಸಹ ಅತ್ಯಂತ ಅಪೂರ್ವವಾದದ್ದು. ಆಚಾರ್ಯರು ಓಡಾಡ್ತಾ ಇದ್ದಾರೆ, ಆಚಾರ್ಯರು ಕೂತಿದ್ದಾರೆ, ಆಚಾರ್ಯರು ಮಾತಾಡ್ತಾ ಇದ್ದಾರೆ, ಪ್ರತಿಯೊಂದು ಕೂಡ ಅತ್ಯಂತ ಅಮೋಘವಾದದ್ದು. ಅವರ ಪ್ರತಿಯೊಂದು ಕರೆ ಮಾತಷ್ಟೇ ಅಲ್ಲ, ಪ್ರತಿಯೊಂದು ನಡೆ ನುಡಿ ಎಲ್ಲವೂ ಸಹ ಅತ್ಯದ್ಭುತ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಮುಂದೆ ಅವರು ಯಾವ ರೀತಿ ಬಾಲ್ಯಲೀಲೆಗಳನ್ನು ತೋರಿಸಿದರು, ಯಾವ ರೀತಿಯಲ್ಲಿ ಉಪನೀತರಾದರು, ಗುರುಕುಲವಾಸದ ನೆಪದಲ್ಲಿ ಗುರುಗಳಿಗೆ ಗುರುದಕ್ಷಿಣೆಯ ರೂಪವಾಗಿ ಐತರೇಯ ಉಪನಿಷತ್ತಿನ ರಹಸ್ಯವಾದ ಅರ್ಥವನ್ನು ಉಪದೇಶ ಮಾಡಿದರು, ಮುಂದೆ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕಾದ್ರೆ ಎಷ್ಟು ಲೋಕದೃಷ್ಟಿಯ ಧರ್ಮಗಳನ್ನು ತೋರಿಸಿದರು, ಪೂರ್ಣಪ್ರಜ್ಞ ಅಂತಕ್ಕಂಥ ನಾಮಧೇಯದಿಂದ ಸನ್ಯಾಸಾಶ್ರಮ ಸ್ವೀಕಾರ, ಕೆಲವೇ ದಿವಸದಲ್ಲಿ ಮಧ್ವ ಸರೋವರಕ್ಕೆ ಗಂಗೆಯ ಆಗಮನದಿಂದಾಗಿ ಹೆಸರು, ಮುಂದೆ ವಾಸುದೇವ ಪಂಡಿತ ಮೊದಲಾದವರ ಪರಾಭವ, ಶ್ರೀಮದ್ ಭಾಗವತ ಪುರಾಣದಲ್ಲಿ ಅಸಾಧಾರಣವಾದ ಒಂದು ಸಾಮರ್ಥ್ಯವನ್ನು ತೋರಿಸಿದ್ದು, ಮುಂದೆ ಆನಂದ ತೀರ್ಥರು ಅಂತಕ್ಕಂಥ ಹೆಸರಿನಿಂದ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾಗಿದ್ದು, ವಾದಿಸಿಂಹ ಬುದ್ಧಿಸಾಗರಾದಿಗಳ ಪರಾಭವ, ಅನೇಕ ವಿಧವಾದಂಥ ಬಹುವನ್ನ ಭೋಕ್ತೃತ್ವ, ಮುಂದೆ ದಕ್ಷಿಣ ದಿಗ್ವಿಜಯವನ್ನು ಮಾಡ್ತಾ ಇದ್ದಾರೆ ಆಚಾರ್ಯರು. ಶ್ರೀಮುಷ್ಣ, ರಾಮೇಶ್ವರ ಮೊದಲಾದ ಅನೇಕ ಕ್ಷೇತ್ರಗಳಲ್ಲಿ ಶ್ರೀಹರಿಯ ಮಹಿಮೆಯನ್ನು ಜಗತ್ತಿಗೆ ಸಾರತಾ ಪೂರ್ವಪಕ್ಷಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ. ಮುಂದೆ ವಿಷ್ಣು ಸಹಸ್ರನಾಮಕ್ಕೆ ಅಪೂರ್ವವಾದ ಅರ್ಥವನ್ನು ಹೇಳಿದ್ದೇನು, ದಾನಸೂಕ್ತದ ಅರ್ಥ, ಅಪಾಲ ಶಬ್ದದ ಅರ್ಥ, ಅನಂತರ ಗೀತಾಭಾಷ್ಯವನ್ನು ಗುರುಗಳಿಗೆ ರಚನೆ ಮಾಡಿಕೊಟ್ಟು ಶ್ರೀಮದ್ ಆಚಾರ್ಯರು ಬದ್ರಿಯಾತ್ರೆಗೆ ಹೊರಟಿದ್ದಾರೆ. ಆ ಬದ್ರಿಯಾತ್ರೆಯ ಸಂದರ್ಭದಲ್ಲಿ ಎಲ್ಲ ತೀರ್ಥಗಳನ್ನು ಶುದ್ಧಿ ಮಾಡಿದ್ದಾರೆ, ಗೀತಾಭಾಷ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ. ಅಲ್ಲಿ ಶಕ್ತಿತಃ ಅನ್ನೋದ್ರ ಬದಲು ಲೇಷತಃ ಅಂತಕ್ಕಂಥ ಪದವನ್ನು ಇಡಬೇಕು ಅಂತ ವೇದವ್ಯಾಸ ದೇವರು ಆದೇಶ ಕೊಟ್ಟಿದ್ದಾರೆ. ಮುಂದೆ ಮಹಾಬದರಿ ಹೊರಟಿದ್ದಾರೆ, ಅಲಕನಂದ ಸ್ನಾನದ ವೈಭವ ಏನು, ಕಾಷ್ಟಮೋನ ವ್ರತ ಏನು, ಆ ಮೂಲಕವಾಗಿ ಜಗತ್ತಿಗೆ ತಿಳಿಸಿದ ತತ್ವ ಏನು, ಅವೆಲ್ಲವೂ ಕೂಡ ಅಭೂತಪೂರ್ವವಾದದ್ದು. ನೀದೃಶಂ ಸ್ಥಳಮಲಂ ಶಮಲಗ್ನಂ ನಾಶ್ಯತೀರ್ಥ ಸಲಿಳಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಹೀಗೆ ಸಂದೇಶವನ್ನು ನೀಡಿ ಬದರಿಗೆ ಹೊರಟಾಗ ಸತ್ಯತೀರ್ಥರಿಗೆ ವಿಶೇಷ ಅನುಗ್ರಹವನ್ನು ಮಾಡಿದರು. ವೇದವ್ಯಾಸ ದೇವರ, ನಾರಾಯಣ ದೇವರ ಅಪ್ಪಣೆಯನ್ನು ಪಡೆದು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ರಚನೆ ಮಾಡಿದ್ದಾರೆ. ಯಾವ ಭಾಷ್ಯದ ರಚನೆಯಿಂದ ಲೋಕಕ್ಕೆ ವಿಶಿಷ್ಟವಾದಂಥ ಒಂದು ಕಲ್ಯಾಣವಾಯಿತು, ತತ್ವಜ್ಞಾನ ಪ್ರಾಪ್ತಿಯಾಯಿತು. ಇವತ್ತು ಜೀವನದಲ್ಲಿ, ಹೊರಗಿನ ಜೀವನದಲ್ಲಿ ಬೆಳಕಿಗೆ ಎಷ್ಟು ಪ್ರಾಧಾನ್ಯನೋ, ಆಧ್ಯಾತ್ಮಿಕ ಜೀವನದಲ್ಲಿ ಜ್ಞಾನಕ್ಕೆ ಎಷ್ಟು ಪ್ರಾಧಾನ್ಯ. ಜ್ಞಾನದೀಪೇನ ಭಾಸ್ವತ, ಇವತ್ತು ಕಣ್ಣಿಲ್ಲ, ದೀಪ ಇಲ್ಲ ಅಂತ ತಿಳ್ಕೊಳ್ಳಿ, ಜಗತ್ತೇನಾಗ್ತಾ ಇತ್ತು, ಗಾಢಾಂಧಕಾರದ ಮಧ್ಯೆ ಇರ್ತಿದ್ವಿ. ಇದು ಹೊರಗಿನ ಜಗತ್ತಿಗೆ ಹೀಗಾಗೋದಾದರೆ, ಯಾರಿಗೆ ಜ್ಞಾನ ಇಲ್ಲ ಅವರ ಜೀವನದ ಒಳಗೆಲ್ಲ ಕತ್ತಲು ಅಂತ ಹೇಳಿದ್ದಾರೆ, ಅಂಧಕಾರಮಯ. ಕೊನೆಗೆ ಸಿಗೋ ಲೋಕವೂ ಅಂಧಕಾರವೇ ಆಗ್ತದೆ. ಅಂಧಂತಮ ಪ್ರವಿಶಂತಿ ಏ ಅವಿದ್ಯಾಮುಪಾಸತೆ, ಅಲ್ಲಿಗೆ ಹೋಗಬೇಕಾಗತ್ತೆ. ಇವತ್ತು ಕತ್ತಲೆಯನ್ನು ಪರಿಹಾರ ಮಾಡಿದವರು ಎಷ್ಟು ಕೃತಜ್ಞತೆ ಹೇಳುತ್ತೇವೋ, ಈ ಅಂಧಕಾರ ಜ್ಞಾನ, ಒಂದು ಮಿಥ್ಯಾಜ್ಞಾನದ ಅಂಧಕಾರವನ್ನು ಪರಿಹಾರ ಮಾಡಿದ ಆಚಾರ್ಯರನ್ನ ಎಷ್ಟು ಸ್ಮರಣೆ ಮಾಡಿದರೂ ಸಾಲ. ಜಗತ್ತಿಗೆ ಬೆಳಕನ್ನು ಕೊಟ್ಟವರು, ತಮಸೋಮ ಜ್ಯೋತಿರ್ಗಮಯ. ಉಪನಿಷತ್ತಿನಲ್ಲಿ ಇದು ವಾಯುದೇವರದ್ದೇ ಸ್ತೋತ್ರ, ತಮಸೋಮ ಜ್ಯೋತಿರ್ಗಮಯ, ಕತ್ತಲೆಯಿಂದ ನಮ್ಮನ್ನು ಬೆಳಕಿನಡೆಗೆ ಕರೆದೊಯ್ಯಿರಿ ಅಂತ ಏನು ಹೇಳುತ್ತೇವೆ, ಅದು ಆಚಾರ್ಯರಿಗೆ ಮಾಡಿದ ಪ್ರಾರ್ಥನೆ. ಅವರು ನೂರಕ್ಕೆ ನೂರಷ್ಟು ಪ್ರಮಾಣದಲ್ಲಿ ಆ ರೀತಿ ಮಾಡಿದ್ದಾರೆ. ಅಸದೃಶವಾದ ಕಾರ್ಯ ಆಜ್ಞಾಮನ್ನೇ ರಥಾರ್ಯಾಮ ನಾವು ಕೇಳಿದ್ದೇವೆ. ಅಂತ ವಿಶೇಷ ಹಿರಿಮೆಯನ್ನ ಆಚಾರ್ಯರು ತೋರಿಸಿ ಜಗತ್ತಿಗೆ ಮಂಗಳವನ್ನು ಮಾಡಿದರು. ಅಲ್ಲಿಯಿಂದ ಅಪೂರ್ವವಾದ ರೀತಿಯಲ್ಲಿ ಶ್ರೀಮದ್ ಆಚಾರ್ಯರು ದೇವರ ಮಹಿಮೆಯನ್ನ ಕೃಷ್ಣ ಪ್ರತಿಷ್ಠಾಪನೆ ಮೂಲಕ ತೋರಿಸ್ತಾ ಇದ್ದಾರೆ. ಶೋಭನ ಭಟ್ಟರಿಗೆ ಬ್ರಹ್ಮಸೂತ್ರ ಭಾಷ್ಯವನ್ನು ಉಪದೇಶವನ್ನು ಮಾಡ್ತಾ, ಮುಂದೆ ಅವರಿಗೆ ಪದ್ಮನಾಭ ತೀರ್ಥರು ಅಂತಕ್ಕಂಥ ಹೆಸರಿನಿಂದ ವಿಶೇಷವಾದ ಹಿರಿಮೆಯನ್ನ ಲೋಕ ಅರ್ಥ ಮಾಡಿಕೊಳ್ಳೋ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಅನಂತರ ಎರಡನೇ ಬಾರಿ ಬದರಿಯಾತ್ರೆ, ಆ ಕಾಲದಲ್ಲಿ ನಡೆದ ಮಹಿಮೆಗಳು ಅಸಾಧಾರಣವಾದದ್ದು. ಈಶ್ವರ ದೇವನನ್ನ ದಿನಪೂರ್ತಿ ಐರಾಗ ಮಾಡಿದ್ದು, ಗಂಗಾ ನದಿಯನ್ನ ದೋಣಿಗಳಿಲ್ಲದೆ ಹಾಗೆ ವಾರಿ ಸಂಸ್ತಂಭ ಯೋಗಾತ್ ದಾಟಿದ್ದು, ಅನಂತರ ಕಳ್ಳರನ್ನ ಪರಾಭವಗೊಳಿಸಿದ್ದು, ಕಳ್ಳರ ಮನಸ್ಸನ್ನ ಪರಿವರ್ತನೆ ಮಾಡಿದ್ದು, ವ್ಯಾಘ್ರರೂಪದ ದೈತ್ಯನನ್ನು ಸಂಹಾರ ಮಾಡಿದ್ದು, ಒಂದಕ್ಕಿಂತ ಒಂದು ಆಶ್ಚರ್ಯ. ಹಸ್ತಿನಾಪುರದಲ್ಲಿ ಚಾತುರ್ಮಾಸ್ಯಕ್ಕೆ ಕೂತಾಗ ಗಂಗಾದೇವಿ ಸ್ವತಃ ಆಚಾರ್ಯರಿದ್ದಲ್ಲಿಗೆ ತಾನಾಗಿ ಧಾವಿಸಿ ಬಂದಿದ್ದು. ಇಂಥ ಒಂದು ಪ್ರವಾಹ ಪವಾಡಗಳ ಪ್ರವಾಹವನ್ನು ತೋರಿಸ್ತಾರೆ. ಕಾಶಿಯಲ್ಲಿ ಶಿಷ್ಯರನ್ನು ಪರಾಭವಗೊಳಿಸಿದ್ದು ದೈಹಿಕ ಶಕ್ತಿಯಲ್ಲಿ, ಇಂದ್ರಪುರಿಯನ್ನು ವಾದದಲ್ಲಿ ಸೋಲಿಸಿದ್ದು, ಅನಂತರ ಕುರುಕ್ಷೇತ್ರದಲ್ಲಿ ತಮ್ಮ ಆಯುಧವನ್ನು ತೋರಿಸಿ ತಮ್ಮ ಸ್ವರೂಪ ಭೀಮಾ ಮೊದಲನೇ ಜಗತ್ತಿಗೆ ಮತ್ತೊಮ್ಮೆ ರುಜುವಾತು ಮಾಡಿಕೊಟ್ಟಿದ್ದು ಅಂದರೆ ಎಲ್ಲ ರೀತಿಯಲ್ಲಿ ವಾಯುದೇವರ ಅವತಾರ ಎಂಬುದನ್ನು ಅನೇಕ ರೀತಿಯಲ್ಲಿ ಹೇಳಿಕೊಡ್ತಾರೆ. ಇವರು ಭಗವಾನ್ ಅಂತ ಕರ್ಕೊಳ್ಳೋರು ಒಂದು ಮಾತು ಹೇಳೋದಿಲ್ಲ ಅಂತದ್ರ ಬಗ್ಗೆ, ಮತ್ತೆ ಮತ್ತೆ ಭಗವಾನ್ ಅಂತ ಕೂಶೋಳೋದ್ರ ಬದಲು ಮತ್ತೇನು ಇರೋದಿಲ್ಲ ಅದರೊಳಗೆ. ಆಚಾರ್ಯ ಎಷ್ಟು ರೀತಿಯಲ್ಲಿ ನಮಗೆ ನಂಬಿಕೆ ಬರ ಹಾಗೆ ಮಾಡಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ, ಅವರು ಹೇಳಿ ಕೇಳಿ ಪ್ರಮಾಣಗಳನ್ನ ತತ್ವ ನಿರೂಪಣೆ ಮಾಡ್ತಕ್ಕಂಥ ಆಚಾರ್ಯರು ತಮ್ಮ ಸ್ವರೂಪದ ಬಗ್ಗೆ ಅಷ್ಟೇ ವೈಭವದ ಒಂದು ತಿದರಸ್ಯನ ಪೂರ್ವಕವಾಗಿ ತಿಳಿಸಿಕೊಟ್ರು. ಮುಂದೆ ಗೋವಾದಲ್ಲಿ ಮಹಿಮೆ, ಸಂಗೀತ ಶಾಸ್ತ್ರದಲ್ಲಿ ಅಸಾಧಾರಣವಾದಂಥ ಪ್ರಾವೀಣ್ಯವನ್ನು ತೋರಿಸಿದ್ದು, ಅವರ ಪ್ರವಚನವನ್ನು ಕೇಳಿ ಶೇಷದೇವರು ಸ್ವತಃ ಆಗಮಿಸಿ ತಾವು ಬರ್ತಾ ಇದ್ದೇ ಜಗತ್ತಿಗೆ ತೋರಿಸಿಕೊಟ್ಟಿದ್ದು, ಹೀಗೆ ಒಂದು ವಿಶೇಷವಾದ ಹಿರಿಮೆಗಳ ಪ್ರವಾಹವನ್ನು ತೋರಿಸಿದರು. ವೈಕುಂಠ ವರ್ಣನೆಯಲ್ಲಿ ಆಚಾರ್ಯರ ಶಾಸ್ತ್ರದ ಫಲ ಏನು ಅಂದರೆ, ಭೂಲೋಕದ ಸಕಲ ಸೌಭಾಗ್ಯಗಳು ಎಂಬುದು ಈ ಸೊಪ್ಪಿದ್ದಾಗೆ ಹೊಟ್ಟಿದ್ದಾಗೆ, ಆದರೆ ಧಾನ್ಯ ಪ್ರಾಪ್ತಿ ಎಂಬುದು ಮುಖ್ಯ ಫಲ, ವೈಕುಂಠ ಲೋಕ ಪ್ರಾಪ್ತಿಯೇ ಮುಖ್ಯವಾದ ಫಲ ಅಂತ ಹೇಳಿದ್ದಾರೆ. ಮುಖ್ಯವಾದ ಫಲ ಟಿವಿ ತಗೊಂಡಿದ್ದಕ್ಕೆ ಒಳ್ಳೆ ಪ್ಯಾಕಿಂಗ್ ಬಂತು ತಿಳ್ಕೊಂಡ್ರೆ ದಡ್ಡ ಅಂತ ಕರೀತಾರೆ. ಪ್ಯಾಕಿಂಗ್ ಸಿಗುತ್ತೆ ಟಿವಿ ತಗೋತಾರೆ ಯಾರಾದರೂ ಕೂಡ, ಟಿವಿ ತಗೊಂಡ್ರೆ ಪ್ಯಾಕಿಂಗ್ ಕೊಟ್ಟೇ ಕೊಡ್ತಾರೆ ಆ ಥರ. ಇವತ್ತು ನಾವು ಶಾಸ್ತ್ರವನ್ನು ಓದಿದ್ರೆ ಮೋಕ್ಷನೆ ಕೊಡ್ತಾನೆ ಪರಮಾತ್ಮ ಅಂದಮೇಲೆ ಇನ್ನು ವಿಭುಕ್ತಿ ಗಿಕ್ತಿ ಕೊಡೋದಿಲ್ವಾ, ಬೇಕಾದಷ್ಟು ಕೊಡ, ಆ ನಂಬಿಕೆ ನಮಗೆ ಬರಬೇಕು. ಆ ದೃಷ್ಟಿಯಲ್ಲಿ ನಾವು ಆಚಾರ್ಯರ ಶಾಸ್ತ್ರದ ಹಿರಿಮೆಯನ್ನು ನಮ್ಮ ಲೋಕದ ಶಾಸ್ತ್ರದ ಹಿರಿಮೆಯಂತೆ ಯೋಚನೆ ಮಾಡಲಿಕ್ಕೆ ಹೋಗಬಾರದು. ಅಸದಳವಾದ ಬಂಗಾರವನ್ನು ನಾವು ಈ ಕಬ್ಬಿಣದ ಲೆಕ್ಕದ ಲೈಲಕ್ಕೆ ಹೋದರೆ ಎಷ್ಟು ಮೂರ್ಖರು ಅಂತ ಕರೀತಾರೆ. ಆ ಗ್ರಾಮಗಟ್ಟಲೆ ಬೆಲೆ ಬ್ರಹ್ಮಾಂಡದ ಬೆಲೆ ಸುವರ್ಣವನ್ನು ತಿಂದರೆ ತೂಗಬೇಕಾದ್ರೆ ಮಿಲಿಗ್ರಾಮ್ ಗ್ರಾಮಗಳ ಲೆಕ್ಕ ಮಾಡ್ತಾರೆ, ಇವನ್ನ ಕೆಜಿ ಗಟ್ಟಲೆ ಟನ್ ಗಟ್ಟಲೆ ತೂಗಿ ಹಾಕಿಬಿಡ್ತಾರೆ. ಅದನ್ನು ಅರ್ಥ ಮಾಡಿಕೊಂಡಾಗ ಶಾಸ್ತ್ರದ ಮಹಿಮೆಯೇ ಬೇರೆ, ತೀರ ವಿಶಿಷ್ಟವಾದದ್ದು, ಅಪೂರ್ವವಾದ ಹಿರಿಮೆಯನ್ನು ತೋರಿಸಿಕೊಟ್ರು. ಅಲ್ಲಿಂದ ಇನ್ನು ಮುಂದೆ ಹೋದಾಗ ದುಷ್ಟರೆಲ್ಲ ನೋಡಿದರು, ಇಂತಹ ಆಚಾರ್ಯನ ಹೇಗೆ ಸೋಲಿಸಬೇಕು ಅಂತ ಯೋಚನೆ ಮಾಡಿ ಅವರ ಗ್ರಂಥಗಳನ್ನೇ ಅಪಹರಣವನ್ನು ಮಾಡಿದರು. ಆಚಾರ್ಯ ಏನು ಅದರಿಂದ ಪರಿಣಾಮ ಆಗಲಿಲ್ಲ, ಅವರ ಜ್ಞಾನ ಅಬಾಧಿತವಾದದ್ದು. ಆಚಾರ್ಯರ ಬಗ್ಗೆ ಹೇಳ್ತಾರೆ ಭಾಗವತದಲ್ಲಿ, ಭಾಗವತ ತಾತ್ಪರ್ಯ ಆಚಾರ್ಯ ಹೇಳ್ತಾರೆ, ತೆಕ್ತ ವೇದರು ಅಂತ ಹೆಸರು. ಅಪಾರ್ಥ ಆಗ್ತದೆ ನೀವು ನೋಡಿ, ವೇದ ಬಿಟ್ಟವರು ಅಂತ ಅರ್ಥ. ನಾವೆಲ್ಲ ತೆಕ್ತ ವೇದರಾಗಿಬಿಡ್ತೀವಿ ಆ ಲೆಕ್ಕದೊಳಗೆ, ಅಂತ ತೆಕ್ತ ವೇದರಲ್ಲ. ವೇದ ನಿರಪೇಕ್ಷೇಣ ಭಗವಂತನನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥವ್ರು. ಬ್ರಹ್ಮಣಾತ್ ವಚಲೈರ್ ಗುಣೈ, ಪುಸ್ತಕ ಬಿಟ್ಟು ಅಂತ ಹೇಳ್ತೇವಲ್ಲ ಆ ಥರ. ವಿದ್ಯಾರ್ಥಿ ಪರೀಕ್ಷೆಗೆ ಎಲಿಜಿಬಿಲಿಟಿ ಬರೋದು ಯಾವಾಗ, ಪುಸ್ತಕ ಬಿಟ್ಟು ಬರಲಿಕ್ಕೆ ಕೂತಾಗ ಪರೀಕ್ಷೆಯಲ್ಲಿ ಬರಲಿಕ್ಕೆ ಅರ್ಹರಾಗ್ತಾರೆ. ಪುಸ್ತಕ ಕೈಯಲ್ಲಿರೋವರೆಗೂ ಪರೀಕ್ಷೆ ಇಲ್ಲ, ಪರೀಕ್ಷೆಯಲ್ಲಿ ಪುಸ್ತಕ ಬಿಟ್ಟಿರಬೇಕು, ಅಲ್ಲಿಗೆ ಅವರು ವಿದ್ಯಾ ತಲೆ ಹೋಗಿದೆ ಅಂತ ಅರ್ಥ. ಆಚಾರ್ಯರು ಸದಾಕಾಲ ಆಗಿರತಕ್ಕಂಥವ್ರು, ಇವರಿಗೆ ಅದು ಗೊತ್ತಿಲ್ಲ. ಗ್ರಂಥಗಳನ್ನು ಕದ್ರೆ ಅವರ ಒಂದು ವಾಗ್ಝರಿ ನಿಲ್ಲುತ್ತೆ, ಅವರ ತತ್ವ ಪ್ರತಿಪಾದನೆ ನಿಲ್ಲುತ್ತೆ ಅಂತ ಹೇಳಿಬಿಟ್ಟು ಏನೋ ಮಾಡ್ಲಿಕ್ಕೆ ಹೋಗಿ ಮತ್ತೊಮ್ಮೆ ಮುಖಭಂಗ ಅನುಭವಿಸಿದರು. ಪರಿಣಾಮ ರಾಜ ಹಿಡಿದು ಶಿಕ್ಷಿಸ್ತಾನೆ ಅವರನ್ನು, ಪದ್ಮತೀರ್ಥಾದಿಗಳನ್ನ ಶಿಕ್ಷಿಸ್ತಾರೆ. ಆಗಿನ ಕಾಲದಲ್ಲಿ ಕೂಡ ದುಷ್ಟರು ಹೇಗಿದ್ರು ಅಂತ ಹೇಳೋದಕ್ಕೆ ಸಾಕ್ಷಿ, ಹೆಸರಿಗೆ ಸನ್ಯಾಸಿಗಳು ಕಳತನ ಮಾಡದ ಗ್ರಂಥಗಳ ಕಳತನವನ್ನ, ಗ್ರಂಥಗಳನ್ನು ಬೋಧಿಸಬೇಕು ಅವನ್ನ ಚೋರತನ ಮಾಡಲಿಕ್ಕೆ ಹೊರಟಿದ್ದಾರೆ. ಆಚಾರ್ಯ ತಕ್ಕ ಶಾಸ್ತಿ ಮಾಡಿದ್ದಾರೆ ಅವರಿಗೆ. ಆ ಸಮಯದಲ್ಲಿ ಆಚಾರ್ಯ ಮಾಡಿದ ಪ್ರವಚನವೇ ಗ್ರಂಥ ವಾದಾಹ್ವಯೋ ಭವತ್, ತತ್ವೋದ್ಯೋತಕ್ಕಂತ ಗ್ರಂಥವಾಯಿತು. ಮುಂದೆ ಆಚಾರ್ಯರು ತಾವು ಈ ಜಯಸಿಂಹರಾಜನ ಒಂದು ಪ್ರಾರ್ಥನೆಯಂತೆ ಸಹ್ಯಾದ್ರಿ ಪ್ರಾಂತದಿಂದ ಕಾಸರಗೋಡಿಗೆ ಆ ಕುಂಬಳೆಗೆ ಆಗಮಿಸಿದ್ದಾರೆ. ಅಲ್ಲಿ ಸ್ವಾಗತ ಮಾಡಿದ್ದಾನೆ ಆಚಾರ್ಯ, ಅದ್ಭುತವಾದಂತಹ ಪ್ರವಚನವನ್ನು ಮಾಡುತ್ತಾರೆ. ಅಥಾವದತ್ ಭಗವತಃ ರಥಾಂಗಪಾಣೇಹೇ ಕಥಾಂ, ಸಾಕ್ಷಾತ್ ಕೃಷ್ಣನ ಕಥೆಯನ್ನು ಹೇಳಿ ಆಚಾರ್ಯ ಜಗತ್ತಿಗೆಲ್ಲ ಜ್ಞಾನ ಕೊಡ್ತಾ ಇದ್ದಾರೆ. ಬೆಳಿಗ್ಗೆ ಹೇಳಿದೆ ಸಮಾರಂಭ ಹೇಗಿರಬೇಕು ಅಂತ ಆಚಾರ್ಯರು ತೋರಿಸಿಕೊಡ್ತಾರೆ. ಸಮಾರಂಭಗಳಲ್ಲಿ ಇವತ್ತು ಯಾರದೋ ಮಹತ್ತೆಯಲ್ಲಿ ಮುಕ್ತಾಯವಾಗುತ್ತೆ, ಆಗಬಾರದು. ಅದು ಸರ್ವೋತ್ತಮ ವಾಯು ದೇವೋತ್ತಮ ಅನ್ನೋ ತತ್ವವನ್ನು ಹೇಳದೆ ಹೋದರೆ ಅದು ಸಮಾರಂಭವೇ ಅಲ್ಲ ಅಂತ ತೋರಿಸಿಕೊಡ್ತಾರೆ. ಅಷ್ಟು ಜನ ಸೇರಿದ್ದಾರೆ. ಆಚಾರ್ಯರು ಮಾತಾಡಲು ಶುರು ಮಾಡಿದ್ದು ಶ್ರೀಹರಿಯ ಕಥೆಯನ್ನು ಹೇಳಿದ್ದು. ಜನಗಳಿಗೆ ಬೇಕಾಗಿದ್ದು ಅದು ಮನುಷ್ಯನಿಗೆ ಎರಡು ಲೋಕದಲ್ಲಿ ಭುಕ್ತಿ, ಅನಂತರ ಮುಕ್ತಿ, ಮುಕ್ತಿಗೆ ಭಕ್ತಿ, ಭಕ್ತಿಗೆ ಶಾಸ್ತ್ರದಲ್ಲಿ ಆಸಕ್ತಿ, ಇಲ್ಲವರು ಏನು ಪ್ರಯೋಜನ ಇಲ್ಲ. ಆ ಹೇಗೆ ಹೇಳ್ತಿದ್ರಂತ ಆಚಾರ್ಯರು, ವಿದುಷಃ ಅವಿದುಷೋಪಿ ಶೃಣ್ವತೋಲಂ, ವಿದ್ವಾಂಸರೇ ಕೇಳಲಿ ವಿದ್ವಾಂಸರು ಅಲ್ಲದವರು ಕೇಳಲಿ, ಆನಂದದಲ್ಲಿ ಮುಳಿ ಹೋಗಬೇಕು ಅಂತ ಅದ್ಭುತವಾದಂತಹ ಆನಂದ ತೀರ್ಥರವರು. ಅದನ್ನು ಗಮನಿಸಬೇಕು ನಾವು, ಅವರು ಏನೇ ಮಾಡಲಿ ಜಗತ್ತಿಗೆ ಆನಂದ ಸಿಗಬೇಕು ಅಂತಹ ಅಪೂರ್ವವಾದಂತಹ ಹಿರಿಮೆಯನ್ನ ವ್ಯಕ್ತ ಮಾಡಿದ್ದಾರೆ. ತ್ರಿವಿಕ್ರಮ ಪಂಡಿತರು ಆಚಾರ್ಯ ಹತ್ರ ಆಗ ವಾದಕ್ಕೋಸ್ಕರ ಬರ್ತಾರೆ, ಆದರೆ ಅವರ ಗ್ರಂಥಗಳನ್ನು ಪೂರ್ವಾವಲೋಕನ ಮಾಡಿದ ಅವರಿಗೆ ತಾವು ಹೋಗ್ತಿರೋದು ಅವರ ಶಿಷ್ಯರಾಗಲಿಕ್ಕೆ ಅಂತ ಮನಸ್ಸಿನಲ್ಲಿ ಭಾವನೆ ಬಂದು ಹೋಗಿದೆ. ಜಯಸಿಂಹರಾಜನ ಈ ಒಂದು ವಿಷ್ಣು ಮಂಗಲದಲ್ಲಿ ಆ ರಾಜನ ಪ್ರಾರ್ಥನೆ ಅಂತ ಚಾತುರ್ಮಾಸ್ಯಕಾಚಾರ್ಯರು ಕೂತಿದ್ದಾರೆ. ಅಲ್ಲಿ ಏನೇ ನಡೀತು ಅಂತ ವರ್ಣನೆ ಮಾಡ್ತಾರೆ. ಇವತ್ತು ವಿಷ್ಣುಮಂಗಲ ಇದೆ, ವಿಷ್ಣುಮಂಗಲ ದೇವಸ್ಥಾನ ಇದೆ, ಮುಂದೆ ಶಿವಮಂಗಲ ಅಂತಿದೆ. ಶಿವಮಂಗಲ ಡೆವಲಪ್ ಆಗಿದೆ, ವಿಷ್ಣುಮಂಗಲ ಡೆವಲಪ್ ಆಗಿಲ್ಲ. ಕಲಿಯುಗದ ದುರಂತ ಅದು ಒಂದು. ವಿಷ್ಣು ವೈಷ್ಣವ ದ್ವೇಷಗಳೇ ತುಂಬಿರ್ತಾರೆ ಅಂತ. ವಿಷ್ಣುವಿನ ಹೆಸರನ್ನು ಹೇಳಿ, ಆಚಾರ ಹೆಸರನ್ನು ಹೇಳಿ, ಏನು ಇಲ್ಲ. ಯಾವಾಗಲೂ ವಿರೋಧ ಮಾಡಿ ಜನ ಕಾಯ್ತಿರ್ತಾರೆ. ಅದೇ ಬೇರೆ ಕತ್ತು ಕೆಲಸ ಆಗಿಬಿಡುತ್ತಂತೆ. ವಿಷ್ಣುಮಂಗಲ ಒಳ್ಳೆ ಗದ್ದೆಗಳ ಮಧ್ಯೆ ಕಾಡು ಹೋಗೋದೇ ಕಷ್ಟ. ಯಾವ ಕಡೆಯಿಂದ ಹೋದ್ರೆ ವೆಹಿಕಲ್ಲಲ್ಲಿ ಹೋಗೋದಿಲ್ಲ. ಆ ರೀತಿಯಾಗಿದೆ. ಏನೋ ಕಟ್ಟು ಕಟ್ಟಿಕೊಂಡು ಹೋಗಬೇಕು. ಹೋದರೆ ಯಾವುದೋ ಕುಗ್ರಾಮ್ ಯಾವುದೋ ಜಗತ್ ದೇವಸ್ಥಾನ ಇದ್ದಾಗಿದೆ. ಆಚಾರ್ಯ ಚಾತುರ್ಮಾಸ್ಯ ಕೂತಿದ್ದ ಸ್ಥಳ ಪ್ರತಿನಿತ್ಯ ಅಲ್ಲಿ ಚಕ್ರತೀರ್ಥ ಅಂತ ಪಕ್ಕದಲ್ಲಿದೆ, ದೇವಸ್ಥಾನದ ಬಲಗಡೆಗಿದೆ. ಅಲ್ಲಿ ಆಚಾರ್ಯ ಸ್ನಾನ ಮಾಡಿ ಬರ್ತಿದ್ರಂತೆ, ವರ್ಣನೆ ಮಾಡ್ತಾರೆ ಅದನ್ನೆಲ್ಲ ಕೂಡ. ಅದು ವೇಳೆ ಇಲ್ಲ ಹೇಳೋದಕ್ಕೆ. ಅದ್ಭುತವ ಆಚಾರ್ಯ ಸ್ನಾನದ ವೈಖರಿಯೇ ವೈಖರಿ. ಅದರಲ್ಲಿ ಚಕ್ರತೀರ್ಥ ಅಂತ ಹೆಸರು. ಮಳೆಗಾಲದಲ್ಲಿ ನೀರು ತುಂಬಿದಾಗ ನೀರು ತಿರುಗುತ್ತಂತೆ ಅದರೊಳಗೆ, ಅಷ್ಟು ಪವಿತ್ರವಾದದ್ದು. ಆಚಾರ್ಯರ ಸ್ನಾನದಿಂದ ಇನ್ನೂ ಪವಿತ್ರವಾಯಿತು ಅದು ಒಂದು. ಅಂತ ಇದರಲ್ಲಿ ಆಚಾರ್ಯ ಸ್ನಾನ ಮಾಡಿ ಬರ್ತಿದ್ದ ಏನೇನಾಗ್ತಿತ್ತು. ಜನಗಳು ಎಲ್ಲ ಕಾಯ್ತಾ ಇದ್ರಂತೆ. ಸ್ನಾನ ಮಾಡಿ ಆಚಾರ್ಯರು ಬರ್ತಿದ್ರೆ ಅವರ ಕಾಲಿಗೆ ಹತ್ತಿದ ನೀರಿದೆಯಲ್ಲ ಅದು ಒಳಗೋದಕ್ಕೆ ಬಿಡ್ತಿದ್ದಿಲ್ಲ, ಜನ ಎಲ್ಲ ಹಚ್ಕೊಂಡ್ಬಿಡ್ತಿದ್ರಂತೆ. ಹೂಗೆ ಭೂಮಿ ಏನು ಉಳಿತಿದ್ದಿಲ್ವಂತ ಹಾಗಾಗ್ತಿತ್ತು. ಅವ್ರು ಪಾದಪೂಜೆ ಮಾಡಿದಾಗ ಜನ ಪ್ರೋಕ್ಷಣೆ ಮಾಡಿಕೊಂಡ್ರೆ ಒಂದ್ ಹನಿ ನೀರು ಭೂಮಿ ಮೇಲೆ ಬಿಡ್ತಿದ್ದಿಲ್ಲಂತೆ. ಭೂಮಿ ಭಾರಿ ಬೇಜಾರಾಗ್ತಿತ್ತಂತೆ. ಎಂತ ಜನ ಇವರು, ನನಗೆ ಸ್ವಲ್ಪ ಉಳಿಸ್ಲೇ ಇಲ್ವಲ್ಲ ಅನ್ಕೋತಿದ್ರಂತೆ. ಪಾಪ ಭೂದೇವಿ ಅನ್ಕೋತಾ ಇದ್ಲಂತೆ, ನನಗೆ ಉಳಿಸ್ಲಿಲ್ಲ ಜನಗಳು ಅಂತ ಬೇಜಾರು ಮಾಡ್ಕೋತಿದ್ದಂತೆ. ಕ್ಷಮಿಸ್ತಾ ಇದ್ದಂತೆ, ಹೋಗ್ರಿ ಇವ್ರಿ ಭಕ್ತಿ ಇದೆಯಲ್ಲ ಪಾಪ, ತನ್ನ ಕ್ಷಮಾನ ಹೆಸರನ್ನು ಸಾರ್ಥಕ ಮಾಡಿಕೊಂಡಂತೆ ಭೂಮಿ. ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಅಲ್ಲಿದ್ದಾಗಲೇ ಒಮ್ಮೆ ವಿಶೇಷ ಪ್ರಸಂಗ ಒದಗಿದೆ. ಒಂದು ದಿವಸ ಆಚಾರ್ಯರನ್ನು ನೋಡಲಿಕ್ಕೋಸ್ಕರ ಬರ್ತಾ ಇದ್ದಾರೆ ಬಿಳ್ಕೋ ಪಂಡಿತ ಆಚಾರ್ಯರು. ತುಂಬಿದ ಸಭೆ. ಆಚಾರ್ಯರನ್ನು ನೋಡಿ ಬಹಳ ಸಂಭ್ರಮ ಪಡ್ತಾರೆ. ಜಯಸಿಂಹರಾಜನಿಗೆ ಆಶೀರ್ವಾದವನ್ನು ಮಾಡ್ತಾರೆ. ನೋಡಿ, ಆನಂದ ತೀರ್ಥ ಭಗವತ್ ಪದಪದ್ಮ ರೇಣು ಸ್ವಾನಂದದೋ ಭವತು ತೇ ಜಯಸಿಂಹ ಭೂಪ. ಜಯಸಿಂಹರಾಜ, ಆನಂದ ತೀರ್ಥರ ಪಾದಧೂಳಿ ನಿನಗೆ ಮಂಗಳವನ್ನು ಉಂಟು ಮಾಡಲಿ ಎಂದು ಪ್ರಾರ್ಥನೆ ಮಾಡಿದ್ದಾರೆ. ಬಂದಿದ್ದು ಆಚೆದು ವಾದ ಮಾಡಲಿಕ್ಕೆ, ಅವನು ಸ್ತೋತ್ರನೇ ಮಾಡಿಬಿಡ್ತಾರೆ. ಅವರ ಪಾದಧೂಳಿ ನಿನಗೆ ಒಳ್ಳೆಯದು ಮಾಡಲಿ ಅಂತ ಹೇಳಿದ್ದಾರೆ. ಮುಂದೆ ಆಚಾರ್ಯರ ಭಾಷ್ಯವನ್ನೆಲ್ಲ ಶ್ರವಣ ಮಾಡ್ತಾ ಇದ್ದಾರೆ. ಭೂಯೋ ಬೋಧಃ ತಥೋ ಭೂಯಃ ವ್ಯಾಚಖ್ಯೌ ಭಾಷ್ಯವದ್ಭುತಂ ಗ್ರಾಮೇ ಗ್ರಾಮೀಣ ಸಾಮಾನ್ಯೇ ವಸಂತ ತ್ರಾಮರಾಲಯೇ. ಅಮರಾಲಯದಲ್ಲಿ ವಾಸವನ್ನು ಮಾಡ್ತಾ ಆಚಾರ್ಯ ಭಾಷ್ಯ ಪ್ರವಚನ ಮಾಡ್ತಾ ಇದ್ದಾರೆ. ತಿರುಗು ಪಂಡಿತರು ಕೇಳ್ತಾ ಇದ್ದಾರೆ. ಆ ಭಾಷ್ಯದ ಪ್ರವಚನ ವರ್ಣನೆ ಮಾಡೋ ರೀತಿಯೊಳಗೇನೆ ಆಚಾರ ಸಿದ್ಧಾಂತದ ಸಾರವನ್ನೆಲ್ಲ ನಾರಾಯಣ ಪಂಡಿತರು ಆ ಸರ್ಗದಲ್ಲಿ ಎಲ್ಲ ಸಂಗ್ರಹ ಮಾಡ್ತಾ ಹೋಗ್ತಾರೆ. ಆಚಾರ್ಯರು ಹೇಗೆ ಪ್ರವಚನ ಮಾಡಿದರು ಅಂತ ಹೇಳಿದ್ದಾರೆ. ಏನು ಮಾಡಿದ್ರು ಅವ್ರದೇ ನಂಬರ್ ಒನ್ ಅಂದ್ರೆ ಜೀವೋತ್ತಮರು, ಎಲ್ಲದರಲ್ಲೂ ಉತ್ತಮರು. ಅದು ವಿಶೇಷ, ಜೀವದಲ್ಲಿ ಉತ್ತಮರು. ಫಸ್ಟ್ ರ್ಯಾಂಕ್ ಬಂದ ಎಲ್ಲದರಲ್ಲೂ ಫಸ್ಟ್ ಬರಬೇಕಾಗಿಲ್ಲ, ಅಗ್ರಿಗೇಟರ್ ಫಸ್ಟ್ ಬಂದ್ರೆ ಸಾಕು. ಆಚಾರ್ಯರು ಹಾಗಲ್ಲ, ಪ್ರತಿಯೊಂದರಲ್ಲೂ ಕೂಡ ಅವರೇನೆ. ಅಂಥ ಪ್ರವಚನ ಸಾಕ್ಷಾತ್ ಭಾರತೀಯ ಅನುಗ್ರಹ ಇದ್ದವರಿಗೆ ಸಾಮರ್ಥ್ಯ ಬರೋದಾದರೆ ಭಾರತೀ ರಮಣರವರು ಅಭೂತಪೂರ್ವವಾದ ಪ್ರವಚನ ಮಾಡಿದ್ದಾರೆ. ಅವರ ಪ್ರವಚನ ಹೇಗಿತ್ತಂತೆ ಹೇಳ್ತಾರೆ ಅದನ್ನ. ಗಂಗೇವ ಅಶೇಷ ಪಾವನಿ, ಎಲ್ಲರನ್ನೂ ಪವಿತ್ರ ಮಾಡತಕ್ಕಂಥ ಗಂಗಾ ಪ್ರವಾಹದಂತೆ ಇತ್ತಂತೆ. ಸಾಗರಿ ಶ್ರೀರಿವಾಪರ, ಸಮುದ್ರದಲ್ಲಿ ಕ್ಷೀರ ಸಮುದ್ರದಲ್ಲಿ ಮಹರ್ಷಿ ಪ್ರಾದುರ್ಭಾತರಾಗಿ ಬಂದರಲ್ಲ, ಆ ರೀತಿಯಾಗಿ ಅವರ ಬಾಯಿಂದ ಮಾತು ಬರ್ತಾ ಇದೆ ಅಂತ. ಎರಡು ದೃಷ್ಟಾಂತ ಕೊಡ್ತಾರೆ. ಒಂದು ಮುಖ್ಯವಾದದ್ದು ಸಾಗರಿ ಶ್ರೀರಿವಾಪರ, ಗಂಗೆಯ ವಾಶೇಷ ಪಾವನಿ. ಒಂದು ಕಡೆಗೆ ಮಹಾಲಕ್ಷ್ಮಿಗೆ ಹೋಲಿಸ್ತಾರೆ, ಇನ್ನೊಂದು ಕಡೆಗೆ ಗಂಗೆಗೆ ಹೋಲಿಸ್ತಾರೆ. ಗಂಗೆಗೆ ಹೋಲಿಸಿದ್ರಿಂದ ಪಾವನತ್ವ ಅದರಲ್ಲಿ ಕಂಡುಬಂತು, ಮಹಾಲಕ್ಷ್ಮಿಗೆ ಹೋಲಿಸಿದ್ರಿಂದ ಭೂತಿ ಪ್ರದತ್ವ ಐಶ್ವರ್ಯ ಪ್ರದತ್ವ ಕಾಣ್ತಾ ಇದೆ. ಅತ್ಯಂತ ಪವಿತ್ರ, ಐಶ್ವರ್ಯ ಕೊಡ್ತಾ ಇದೆ. ಲೋಕದಲ್ಲಿ ಎಷ್ಟೋ ಕೆಲಸಕ್ಕೆ ಪಾವಿತ್ರ ಇರಲಿಲ್ಲ, ಕೋಟಿಗಟ್ಟಲೆ ದುಡ್ಡು ಬರುತ್ತೆ, ಅಪವಿತ್ರ ಅದು, ಬ್ಲಾಕ್ ಮನಿ ಆಗುತ್ತೆ, ಏನು ಪ್ರಯೋಜನ ಇಲ್ಲ. ಕೆಲವು ಒಳ್ಳೆ ಸಂಪತ್ತಿರುತ್ತೆ ಅದಕ್ಕೆ ಇದಿರೋದಿಲ್ಲ, ಪಾವನತ್ವ ಇರುತ್ತೆ ಅದಕ್ಕೆ ಬೆಲೆ ಇರೋದಿಲ್ಲ. ಆದರೆ ಬೆಲೆ ಇದ್ರೆ ಪಾವನತ್ವ ಇರೋದಿಲ್ಲ. ಆಚಾರ್ಯರ ಮಾತಿಗೆ ಅಪಾರವಾದ ಪಾವಿತ್ರ್ಯ, ಅಪಾರವಾದಂತಹ ಭೂತಿ ಪ್ರದತ್ವ ಇತ್ತು ಅಂತ ಹೇಳ್ತಾರೆ. ಹೇಗೆ ಮಾತಾಡ್ತಾ ಇದ್ರಂತ ಆಚಾರ್ಯರು, ನಾತ್ಯತ್ವರ ನಾತಿರಯ ನ ಸ್ಖಲಂತಿ ನಿರಂತರ ಅನಾನಾವಯೇತ್ತೇವ ದವೀಯೋಭಿಹಿ ಪ್ರತರ್ಕಿತ. ನಾತ್ಯತ್ವರ ತುಂಬಾ ಸ್ಲೋ ಇಲ್ಲ, ನಾತಿರಯ ತುಂಬಾ ಫಾಸ್ಟ್ ಇಲ್ಲ. ಬೇಗ ಬೇಗ ಮಾತಾಡಿದ್ರೆ ತಿಳಿಯೋದಿಲ್ಲ, ಸ್ಲೋ ಮಾತಾಡಿದ್ರೆ ಇದ್ದೇ ಬರುತ್ತೆ. ಆಚಾರ್ಯರು ಹೇಗೆ ಬ್ಯಾಲೆನ್ಸ್ ಮಾಡಿ ಮಾತಾಡ್ತಿದ್ರಂತೆ. ನಸ್ಖಲಂತಿ, ಮತ್ತೆ ಸ್ಖಲನಾದಿಗಳಿಲ್ಲ, ನಿರಂತರ ಅನ್ಇಂಟರಪ್ಟೆಡ್ ಫ್ಲೋ. ಅದು ಒಂದು ಬೆಳಿಗ್ಗೆ ನೋಡಿದಿರಲ್ಲ, ಯಮ ಪ್ರತಿವಾರಣ ಪ್ರಯಾಣೇ ಪರಮಾನಂದ ಸುತೀರ್ಥ ಸೂರಿರಾಜ ವಿಭವೌ ಅತಿವೇಲ ಮಚ್ಚರೂಪ ಸುರ ಸಿಂಧೋರಿವ ಸಂತತ ಪ್ರವಾಹ. ಅವರ ನಡಿಗೆಯೂ ಗಂಗಾ ಪ್ರವಾಹ, ಅವರ ನುಡಿಯೂ ಗಂಗಾ ಪ್ರವಾಹ ಎಂಬುದು ವಿಶೇಷ. ಅದನ್ನೆಲ್ಲ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ವಿಸ್ತಾರ ಹೇಳಬೇಕು ಅಂದ್ರೆ ರಾಮಾಯಣಕ್ಕೆ ಹೋಗ್ಬೇಕು. ನಾವಾಗ ಹನುಮಂತ ದೇವರು ಮಾತಾಡಿದಾಗ ರಾವದೇವರು ಪ್ರಶಂಸೆ ಮಾಡ್ತಾರೆ. ನೋಡ ಹೇಗೆ ಮಾತಾಡ್ತಾರೆ, ಅದೆಲ್ಲ ನೋಡಿದಾಗ ಮಾತು ನಮ್ಗೆ ಅರ್ಥ ಆಗುತ್ತೆ. ಎಷ್ಟು ಸಂತ ಸಂಸ್ಕಾರ ಕರ್ಮ ಸಂಪನ್ನಾಂ ಅದೃತಾಂ ಅವಿಲಂಬಿತಾಂ ಉಚ್ಚಾರಯತಿ ಕಲ್ಯಾಣೀಂ ವಾಚಂ ಹೃದಯ ಹಾರಿಣೀಂ ನಾಚಿ ನಾಚ್ಯತ್ವರ ನಾಚಿರಯ ಅದಕ್ಕೆ ಹೇಳಿದ ಸಂಸ್ಕಾರ ಕ್ರಮ ಸಂಪನ್ನಾಂ ಅದೃತಾಂ ಅವಿಲಂಬಿತಾಂ ಅಲ್ಲಿ ಹನುಮಂತನ ಮಾತು ಹಾಗಿತ್ತು ಆಚಾರ್ಯರ ಮಾತು ಹೀಗಿದೆ ಹನುಮಂತನೇ ಶ್ರೀಮದ್ ಆಚಾರ್ಯರಾದ್ದರಿಂದ ಸರಿಯಾಗಿ ಹೊಂದಾಣಿಕೆ ಬಂದಿದೆ ಆಚಾರ್ಯರು ನಾರಾಯಣೋ ಅನಂತ ಗುಣ ವಿಶ್ವಾ ವೇದಾಖ್ಯೋ ವೇದವೇದಿತ ವಿಶ್ವಾಖ್ಯ ವೇದವೇದಿತ ಅಂತ ಹೇಳಿಬಿಟ್ಟು ಶ್ರುತ್ಯಾ ಯುಕ್ತ್ಯಾತ್ಯಶೀಷಧತ್ ಶ್ರುತಿಗಳನ್ನು ಕೊಟ್ಟು ಯುಕ್ತಿಗಳನ್ನು ಕೊಟ್ಟು ಸಾಧನೆ ಮಾಡ್ತಾ ಇದ್ದಾರೆ ಆ ಉಪನ್ಯಾಸದ್ದಂದ್ರೆ ದಿನಗಟ್ಟಲೆ ಆಗ್ತಕ್ಕಂಥ ಪ್ರವಚನ ಅದು ಬೇಡ ಹರಿಯೇ ಸರ್ವೋತ್ತಮ ಅವನೇ ಮೋಕ್ಷಪ್ರದ ಅವನ ಆನಂದಾದಿ ಅನಂತಾನಂದ ಕಲ್ಯಾಣ ಗುಣಪರಿಪೂರ್ಣ ಸಕಲ ದೋಷ ದೂರ ಅನ್ನೋದನ್ನ ಶ್ರುತ್ಯಾ ಯುಕ್ತ್ಯ ಶಾಸ್ತ್ರಯೋನಿತ್ವಾದ್ದರಿಂದ ಶ್ರುತಿಗಳನ್ನ ಯುಕ್ತಿಗಳನ್ನು ಕೊಟ್ಟು ನಿರೂಪಣೆ ಮಾಡ್ತಾ ಇದ್ದಾರೆ ಎಲ್ಲ ಅದನ್ನು ಕೇಳ್ತಾ ಇದ್ದಾರೆ ಆ ಸಮಯದಲ್ಲಿ ದೇವರ ಹಿರಿಮೆ ದೇವರ ಸಗುಣತ್ವ ಮತ್ತು ನಿರ್ಗುಣತ್ವದ ಅರ್ಥ ಜಗತ್ತಿಗೆ ಭಗವಂತ ಕಾರಣ ಅಂತಕ್ಕಂಥ ಮಾತನ್ನ ದೃಷ್ಟಾಂತ ನಿರೂಪಣೆ ಮಾಡೋದು ಸಾಂಖ್ಯಾದಿ ಎಲ್ಲ ಮತಗಳ ವಿಮರ್ಶೆ ಚಾರ್ವಾಕಾದಿ ಮತಗಳ ಖಂಡನೆ ಅದ್ವೈತಾದಿಗಳ ವಿಮರ್ಶೆ ಎಲ್ಲವನ್ನು ಮಾಡ್ತಾ ಆನಂದ್ ಮೋಕ್ಷದ ಸ್ವರೂಪವನ್ನು ಹೇಳಿದ್ದಾರೆ ಆಚಾರ್ಯರು ಮೋಕ್ಷದಲ್ಲಿ ಆನಂದ ಇದೆ ಇದು ಮಧ್ವ ಸಿದ್ಧಾಂತ ದೊಡ್ಡ ಒಂದು ತತ್ವ ಅದು ಮೋಕ್ಷದಲ್ಲಿ ಆನಂದ ಇದೆ ಇದನ್ನು ಹೇಳೋದಕ್ಕೆ ಅವರಿಗೂ ಯಾರಿಗೂ ಯಾರ್ಯಾರಿಗೂ ಸಾಧ್ಯವಾಗಿರಲಿಲ್ಲ ಮೋಕ್ಷದ ಕಲ್ಪನೆ ಕೇಳಿದವರಿಗೆ ಮೋಕ್ಷ ದೇವರನೇ ಬೇಡ ಅನ್ನೋ ಸ್ಥಿತಿ ಬಂದೋಗಿತ್ತಾಗಲೇ ಮೋಕ್ಷದ ಬಗ್ಗೆ ಅವರು ಹೇಳಿದ ಉಳಿದವರ ಮಾತು ಕೇಳಿಬಿಟ್ರೆ ಮೋಕ್ಷಕ್ಕೋಸ್ಕರ ಶಾಸ್ತ್ರ ಓದಬೇಕು ಮೋಕ್ಷದ ಹಣೆಬಾರ ಹೀಗಿದ್ರೆ ನಿಮ್ಗೆ ಶಾಸ್ತ್ರನೂ ಬೇಡ ಅನ್ನೋ ಸ್ಥಿತಿ ಬಂದಿತ್ತು ಅಂತ ಸ್ಥಿತಿಯಲ್ಲಿ ಆಚಾರ್ಯರು ಮೋಕ್ಷದ ಸ್ವರೂಪವನ್ನು ಕೊಟ್ಟರಲ್ಲ ಯಾರು ಕೊಟ್ಟಿದ್ರೆ ಆ ಚಿತ್ರವನ್ನ ಕೆಲವರಿಗೆ ದುಃಖಾಭಾವನೇ ಮೋಕ್ಷ ಸತತೋರ್ಧ್ವಗಮನವೇ ಮೋಕ್ಷ ಶೂನ್ಯಭಾವ ಮೋಕ್ಷ ನಿರ್ಗುಣ ಬ್ರಹ್ಮೈಕ್ಯ ಮೋಕ್ಷ ಏನಿವೆಲ್ಲ